अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्सितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानवो नः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मणिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामता पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्षामि देशतः। ಪರಮಪೂಜ್ಯರಾದಂತಹ ಶ್ರೀಶ್ರೀಪಾದ ಕಡವರ ಶರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪ್ರವಚನ ಮಾಡಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ಒಂದು ಅತ್ಯಂತ ವಿಶಿಷ್ಟವಾದ ಸನ್ನಿವೇಶ. ಭಗವಂತ ಭಗವದ್ಗೀತೆಯನ್ನ ಅತ್ಯಂತ ಗಡಿಬಿಡಿಯಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಯುದ್ಧದ ವಾತಾವರಣ ಇತ್ತು, ಇಲ್ಲೂ ಅಷ್ಟೇ. ಭಗವದ್ಗೀತೆಯನ್ನು ಭಾರಿ ಗಡಿಬಿಡಿಯಲ್ಲಿ ಹೇಳಬೇಕಾಗಿದೆ, ಸಮಯದ ಅಭಾವ ಸಾಕಷ್ಟು ಉಂಟಾ. ಅಲ್ಲಿ ಭಗವಂತನಿಗೆ ಸುಮಾರು 18 ನಿಮಿಷ ಇಟ್ಟಿರಬೇಕಷ್ಟೇ. 18 ನಿಮಿಷದ ಭಗವದ್ಗೀತೆಯನ್ನ ಅನಂತ ಕಾಲ ವರ್ಣ ಮಾಡಿದ್ರೆ ಜನ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸರ್ವಶ್ರೇಷ್ಠವಾದ ಶಾಸ್ತ್ರವನ್ನು ಭಗವಂತ ನಮಗೆ ಕೊಟ್ಟ. ಇವತ್ತಿನ ದಿವಸ ಅಂಥ ಭಗವದ್ಗೀತೆಯನ್ನ ಅತ್ಯಂತ ಗೊಂದಲದ ಪರಿಸ್ಥಿತಿ, ಆದರೆ ಅದು ಶ್ರೇಷ್ಠವಾದಂತಹ ಮಂಗಲವಾದ್ಯಗಳಿಂದ ಯುದ್ಧರಂಗದಲ್ಲಿ ಶಸ್ತ್ರಾಸ್ತ್ರಗಳು ಇದ್ದು ಶಸ್ತ್ರಗಳ ಮಧ್ಯೆ ಭಗವಂತ ಗೀತೆಯನ್ನು ಹೇಳ್ತಾ ಇದ್ದಾರೆ. ಅಂಥ ಭಗವದ್ಗೀತೆಯನ್ನ ಕೇಳೋದು ಅಂತ ಹೇಳಿದರೆ ಒಂದು ಶಾಸ್ತ್ರ ಕೇಳೋದು ಅಂತ ಅಲ್ಲ, ಸಕಲ ಶಾಸ್ತ್ರಗಳನ್ನು ಕೇಳೋದು ಅಂತ ಅರ್ಥ. ಶ್ರೀಗಳವರು ಹೇಳಿದರು, ಶಾಸ್ತ್ರೇಷು ಭಾರತಂ ಸಾರಂ. ಸಕಲ ಶಾಸ್ತ್ರಗಳಲ್ಲೂ ಮಹಾಭಾರತ ಅತ್ಯಂತ ಸಾರಭೂತವಾದಂಥ ಭಾಗ. ಸಕಲ ಶಾಸ್ತ್ರಗಳ ಸಾರ ಅಂದ್ರೆ ಮಹಾಭಾರತ. ಆ ಮಹಾಭಾರತದ ಸಾರ ಭಗವದ್ಗೀತೆ ಅಂತ ಕೇಳಿದರೆ, ಎಲ್ಲಾ ಶಾಸ್ತ್ರಗಳನ್ನು ಕೇಳಿದರೆ ಎಷ್ಟು ಪುಣ್ಯ ಬರುತ್ತೋ, ಮಹಾಭಾರತ ಒಂದನ್ನು ಕೇಳಿದರೆ ಅಷ್ಟು ಪುಣ್ಯ ಬರುತ್ತೆ. ಎಲ್ಲಾ ಶಾಸ್ತ್ರಗಳ ಸಾರವನ್ನು ಕೇಳಿದರೆ ಏನು ಸಾರಾಂಶವೋ, ಭಗವದ್ಗೀತೆ ಒಂದನ್ನು ಕೇಳೋದ್ರಿಂದ ಅಷ್ಟನ್ನೆಲ್ಲ ನಾವು ಸಾಧನೆ ಮಾಡಬಹುದು. ಭಗವದ್ಗೀತೆ ಮುಗುತ್ತಿರ್ಲಿಕ್ಕೆ ಭಿಷ್ಟ ಪರ್ವದಲ್ಲಿ ಹೇಳ್ತಾರೆ, 4 ಮನುಷ್ಯನಿಗೆ ಇದ್ರೆ ಮತ್ತೆ ಹುಟ್ಟಿನ ಭಯ ಇಲ್ಲವಂತೆ. ಗೀತಾ ಗಂಗೇಗೆ ಗಾಯತ್ರಿ ಗೋವಿಂದೇಗೆ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. 4 ಗಕಾರಗಳು ಜನಪಿಡುವುದು ಭಾರಿ ಸುಲಭ. 4 ಗಕಾರಗಳಿರಬೇಕು, ಗೀತಾ ಗಂಗಾ ಗಾಯತ್ರಿ ಗೋವಿಂದ. ಈ 4 ಗಕಾರದ ಗಾ ಗಿ ಗಂ ಮತ್ತೆ ಗಾ ಇನ್ನೊಂದು, ಗಂಗಾ ಗಂ ಬಂತು, ಗಿ ಬಂತು, ಗೋ ಗೋವಿಂದ. ಈ 4 ಮನಸ್ಸಿನಲ್ಲಿ ಇದ್ದು ಬಿಟ್ರೆ ಮತ್ತೆ ಹುಟ್ಟಿ ಬರೋ ಭಯನೇ ಇಲ್ಲ. ಅಷ್ಟು ಶ್ರೇಷ್ಠವಾದದ್ದು ಈ 4 ಅಂತ ಹೇಳಿದೆ. ಒಂದು ಗಂಗಾ, ಭಗವಂತನ ಪಾದೋದಕ ಅದು. ಗಂಗಾ ಗಂಗಾ ಅಂತ ಹೇಳಿದ್ರೆ ಸಕಲ ಪಾಪಗಳ ಪರಿಹಾರ. ಇನ್ನು ಗಂಗೆಯನ್ನು ನಾವು ಕೊಂಡಾಡೋ ಕಾರಣವೇ ಇಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಗೀತಾ, ಆ ಭಗವಂತನ ಬಾಯಿಂದ ಬಂದ ಗಂಗೆ, ಭಗವಂತನ ಪಾದದಿಂದ ಬಂದ ಗಂಗೆ ಈ ಗಂಗೆಯಾದರೆ, ಬಾಯಿಂದ ಬಂದ ಗಂಗೆ ಭಗವದ್ಗೀತೆ. ಗೀತಾ ಗಂಗಾ ಗಾಯತ್ರಿ ಭಗವಂತನ ಹೇಳ್ತಕ್ಕಂಥ ಮಂತ್ರ, ಭಗವಂತನನ್ನ ಧಿಯೋ ಯೋನ ಪ್ರಚೋದಯಾತ್ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ. ಇವು 3 ಸಂಬಂಧಪಟ್ಟಿದ್ದ ಯಾರಿಗೆ? ಗೋವಿಂದನಿಗೆ. ಗೀತೆಯೂ ಗೋವಿಂದನಿಗೆ, ಗಂಗೆಯೂ ಗೋವಿಂದನಿಗೆ, ಗಾಯತ್ರಿಯೂ ಗೋವಿಂದನಿಗೆ. ಈ 4 ಗೋವಿಂದನಿಗೆ ಸಂಬಂಧಪಟ್ಟ ಗ್ರಂಥಗಳಿದ್ರೆ, ಸಾಮಗ್ರಿಗಳಿದ್ರೆ ಮತ್ತೆ ಹುಟ್ಟಿ ಬರೋ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ 4 ಇರಬೇಕು. ಇವತ್ತು 4 ಇದ್ರೆ ಮೋಕ್ಷ ಅಂತ ಅಲ್ಲಿ ಹೇಳಿದ್ರೆ, ಇವತ್ತು 4 ಗೋವಿಂದನೇ ಆಗಿರೋದು ಸಮಸ್ಯೆ ಆಗಿದೆ. ಗೀತಾನು ಗೋವಿಂದ, ಗಂಗೆನೂ ಗೋವಿಂದ, ಗಾಯತ್ರಿನೂ ಗೋವಿಂದ. ಇನ್ನು ಗೋವಿಂದ ಮೊದಲೇ ಗೋವಿಂದ, ಊಟಕ್ಕೆ ಊಟ ಬಂದ ಗೋವಿಂದ ಅಂದ್ರೆ ಎಷ್ಟು ಸಾರಭೂತವಾದದ್ದು. ಗೋವಿಂದ ಉಪಕ್ರಮ ಉಪಸಂಹಾರ ಪ್ರಬಲ, ಕೊನೆಯದು ಗೋವಿಂದ. ಎಲ್ಲ ಮಾಡೋದು ಯಾಕೋಸ್ಕರ? ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದಕ್ಕೋಸ್ಕರ. ಹೃದಯದಲ್ಲಿರಬೇಕು ಅಂತ ಹೇಳ್ತಾರೆ. ಬಾಯಿನಲ್ಲಿದ್ದರೆ ಪ್ರಯೋಜನ ಇಲ್ಲ, ಹೃದಯದಲ್ಲಿರಬೇಕು. ವಿದ್ಯಾರ್ಥಿಗೆ ಪರೀಕ್ಷಾ ಅಲ್ಲ, ಹೋಗಬೇಕಾದ ಉತ್ತರಗಳು ಬಾಯಲ್ಲಿದ್ದರೆ ಪ್ರಯೋಜನ ಇಲ್ಲ. ಹೃದಯದಲ್ಲಿ ಬಾಯಲ್ಲಿ ಯಾರು ಮಾತಾಡ್ತೀರಿ ಹೋಗ್ಬಿಡುತ್ತಾನೆ. ಹೃದಯದಲ್ಲಿ ಇದ್ರೆ ಗಟ್ಟಿಯಾಗಿದೆ, ಮನಸ್ಸಿಗೆ ಮುಟ್ಟಿರಬೇಕು. ನಾಲ್ಕರ ಹಿರಿಮೆ ಮನಸ್ಸಿಗೆ ಮುಟ್ಟಿದಾಗ ಮತ್ತೆ ಹುಟ್ಟಿ ಬರುವ ಭಯ ಇಲ್ಲ. ವಿದ್ಯಾರ್ಥಿಗೆ ಮತ್ತೆ ಸೆಪ್ಟೆಂಬರ್ಗೆ ಬರುವ ಭಯ ಇಲ್ಲ, ನಮಗೆ ಮತ್ತೆ ಹುಟ್ಟಿ ಬರತಕ್ಕಂಥ ಭಯ ಇಲ್ಲ. ಇವತ್ತು ನಾವು ಏನು ಹುಟ್ಟಿದ್ದೇವೆ, ಭಗವಂತನ ಹುಟ್ಟು ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಇನ್ನೊಮ್ಮೆ ಹುಟ್ಟದಂತೆ ಬಾ ಅಂತ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹುಟ್ಟಿದ್ರೆ ಹುಟ್ಟು ಕೊಟ್ಟಿದ್ದು ವ್ಯರ್ಥ, ಇನ್ನೊಮ್ಮೆ ಹುಟ್ಟಬಾರದು. ಆ ರೀತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ. ಹುಟ್ಟು ಕೊಟ್ಟ ಭಗವಂತ, ಹುಟ್ಟಬೇಡಿ ಅಂತ ಹೇಳಿದ ಭಗವಂತ, ಏನು ಮಾಡಿದ್ರೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಈ ನಾಲ್ಕನ್ನು ಮಾಡಿ ಆಗ ಖಂಡಿತ ನಿಮಗೆ ಹುಟ್ಟು ಬರೋದಿಲ್ಲ ಅಂತ ಹೇಳಿ. ಅಂತಹ ಭಗವದ್ಗೀತೆಯ ಅತ್ಯಂತ ಶ್ರೇಷ್ಠವಾದ ಮತ್ತೊಂದು ವೈಶಿಷ್ಟ್ಯ ಅಲ್ಲೇ ಹೇಳ್ತಾರೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸ್ತೃತ, ಭಗವಂತನ ಮುಖಪದ್ಮದಿಂದ ಹೊರಹೊಮ್ಮಿ ಬಂದಂತಹ ಹಾಡು, ಹಾಡು ಗೀತೆ, ತತ್ವಶಾಸ್ತ್ರ ಹಾಡು. ಮತ್ತು ಹಾಡಿಗೂ ತತ್ವಶಾಸ್ತ್ರದ ಸಂಬಂಧ ಅಂತ ತಿಳ್ಕೊಂಡಿರ್ತಾರೆ. ತತ್ವಶಾಸ್ತ್ರ ಅಂದ್ರೆ ಅತ್ಯಂತ ನಿರ್ಜೀವವಾದ ಪದಾರ್ಥ, ಅದು ಅತ್ಯಂತ ಶುಷ್ಕ ಅಂತಾರೆ ಸಾಮಾನ್ಯವಾಗಿ. ಆದರೆ ಭಗವಂತನ ಬಾಯಿಂದ ಬಂದಾಗ ಅದರಷ್ಟು ರಸವತ್ತಾದ ವಸ್ತುವೇ ಅದರಿಂದ ಅಷ್ಟು ಚೆನ್ನಾಗಿ ಭಗವಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಇವತ್ತು ಕೇಳದಿದ್ದ ಜನಗಳೇ ಇಲ್ಲ. ಭಗವದ್ಗೀತೆ ಅಂದ್ರೆ ಮೊದಲು ಜನ ಕೈ ಮುಗಿತಾರೆ ಅಂತ ಇವತ್ತಿನ ಕಾಲದ 20th ಶತಮಾನದ ಪೂರೈಸಿದ್ದೇವೆ, 21 ಕಾಲಿಟ್ಟಿದ್ದೇವೆ. ಇಷ್ಟಾದರೂ ಕೂಡ ಭಗವದ್ಗೀತೆ ಅಂದ್ರೆ ಜನ ತಲೆ ಬಾಗಲೇಬೇಕು ಅಂತ ಗ್ರಂಥ. ಈ ಗ್ರಂಥದ ಬಗ್ಗೆ ಇಷ್ಟು ಕೇಳಿಬಿಟ್ಟು ಎಷ್ಟು ದೊಡ್ಡ ಗ್ರಂಥ ಇರಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ, ಇಷ್ಟಪ್ಪ ಇರಬೇಕು ಅಷ್ಟ ಇರಬೇಕು ನೋಡ್ಲಿಕ್ಕೆ ಹೋದ್ರೆ ಅದು ಎಷ್ಟಪ್ಪ ಇದೆ ಗೊತ್ತೇನು? ಅದನ್ನ ನಾವು ಯಾವ್ದ್ರಲ್ಲಿ ಹೇಳ್ಕೊಬರ್ಬೇಕು ಅಂತ ಕೇಳ್ಬಹುದು. ಬಹುಶಃ ಬರೀ ಕೈ ಹಾಲು ತರಲಕ್ಕೂ ಬರೋದಿಲ್ಲ, ಬರೀ ಕೈಲಿ ಭಗವದ್ಗೀತೆ ಹೇಳ್ಕೊಬರ್ಬೋದು. ಯಾರ ಮುಷ್ಟಿಯಲ್ಲೂ ಭಗವದ್ಗೀತೆ ಬರೋದು. ಹಿಂದೆ ಗೋರಖಪ್ರಶ್ನ ಪ್ರಿಂಟ್ ಮಾಡಿಸಿದಾಗ 5 ಪೈಸೆಗೆ ಭಗವದ್ಗೀತೆ ಅಂತ ಮಾಡಿಸಿದ್ರೆ ಕೈಲಿ ಹಿಡ್ಕೋಬಹುದು ಭಗವದ್ಗೀತೆ, ಯಾರು ಬೇಕಾದ್ರೆ ಕೈಲಿ ಹಿಡ್ಕೊಳ್ಬಹುದು, ಅದು ಯಾರು ತಲೆಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ಅಂತ ಗ್ರಂಥ ಭಗವದ್ಗೀತೆ ಅಷ್ಟು ತತ್ವ ತುಂಬಿ ಹೋಗಿದೆ ಅದರೊಳಗೆ. ಎಷ್ಟು ಸರಳವಾದ ಭಾಷೆ ಅಂದ್ರೆ ಸಂಸ್ಕೃತ ಆರಂಭದ ಕಲಿತಕ್ಕಂಥವ್ರು ಇದಕ್ಕಿಂತ ಸುಲಭ ಭಾಷೆ ಕೊಡಕ್ಕೆ ಬರೋದಿಲ್ಲ. ಕಾಳಿದಾಸರ ಸೇರಿ ಭಾರಿ ಸುಲಭ ಅಂತ ಹೇಳ್ತಾರೆ. ಗೀತೆ ನೋಡಿದಾಗ ಕಾಳಿದಾಸರ ಸೇರಿ ಏನೂ ಅಲ್ಲ, ಅಷ್ಟು ಸುಲಭ ಇದ್ರು. ಬಹಳ ಸರಳವಾದ ಪದಗಳು, ಅತ್ಯಂತ ಸುಲಭವಾದ ಛಂದಸ್ಸು, ಶ್ರೇಷ್ಠವಾದಂತಹ ಗೊಂದಲವಿಲ್ಲದ ವಿಚಾರಗಳು. ಅದರ ಗಾಂಭೀರ್ಯ ಮಾತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಗಾಂಭೀರ್ಯ ಯಾವ ವೇದಾದಿ ಶಾಸ್ತ್ರಗಳನ್ನು ಮೀರಿಸಿದ ಗಾಂಭೀರ್ಯ ಭಗವದ್ಗೀತೆಯ ಗಾಂಭೀರ್ಯ. ಅರ್ಥದಲ್ಲಿ ಸಾಗರ, ಶಬ್ದದಲ್ಲಿ ಅತ್ಯಂತ ಮಿತ ಇದೆ. ಇದು ಯಶಸ್ವಿ ಗ್ರಂಥದ ಹಿರಿಮೆಯೇ ಹಾಕಿ.